ಹರೇ ಕೃಷ್ಣ ಮಹಾಮಂತ್ರ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗವು ನಿಶ್ಚಯವಾಗಿಯೂ ತುಂಬ ಕಷ್ಟವಾದದ್ದೇ. ಆದ್ದರಿಂದ ನಾವು ಭಗವಂತನಿಂದಲೇ ಬಂದ ಗುರು ಪರಂಪರೆಯಲ್ಲಿ ಒಬ್ಬರು ನಿಜವಾದ ಗುರುಗಳ ಬಳಿಗೆ ಹೋಗಬೇಕು. ಇದನ್ನು ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶ್ಯಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಗುರುಗಳ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು. ಅಡಗುತನದಿಂದ ಅವರನ್ನು ಪ್ರಶ್ನಿಸು, ಅವರಿಗೆ ಸೇವೆ ಮಾಡು, ಜ್ಞಾನವನ್ನು ತಿಳಿದುಕೋ. ಏಕೆಂದರೆ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿದ ವ್ಯಕ್ತಿಗಳು ಸತ್ಯವನ್ನು ಅರಿತಿರುತ್ತಾರೆ. ಆದ್ದರಿಂದ ಅವರು ನಿನಗೆ ಜ್ಞಾನೋಪದೇಶವನ್ನು ಮಾಡಬಲ್ಲರು. ಈ ರೀತಿಯಲ್ಲಿ ಉಪದೇಶವನ್ನು ನಮಗೆ ನೀಡುತ್ತಾನೆ ಶ್ರೀಕೃಷ್ಣನು. ಆದ್ದರಿಂದ ನಮಗೆ ಗುರುಗಳು ಖಂಡಿತವಾಗಿಯೂ ಬೇಕು. ನಮ್ಮ ಅಲ್ಪ ಬುದ್ಧಿಶಕ್ತಿಯಿಂದ ಜ್ಞಾನವನ್ನು ಸಾಧಿಸಲು ಸಾಧ್ಯವಿಲ್ಲ. ಹೇಗೆ ಒಬ್ಬ ವಿದ್ಯಾರ್ಥಿಗೆ ಸ್ಕೂಲ್ ಟೀಚರ್ ಇಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲವೋ, ಅದೇ ರೀತಿಯಲ್ಲಿ ನಮಗೂ ಕೂಡ ಆಧ್ಯಾತ್ಮಿಕ ಗುರುಗಳು ಇಲ್ಲದೆ ಈ ಮನುಷ್ಯ ಜನ್ಮವನ್ನು ಯಶಸ್ವಿಗೊಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಒಂದು ಭೌತಿಕ ಪ್ರಪಂಚದ ಜ್ಞಾನವನ್ನು ಸಾಧಿಸಲು ನಮಗೆ ಟೀಚರ್ ಬೇಕು. ಒಂದು ಚಿಕ್ಕ ಭೌತಿಕ ಜ್ಞಾನವನ್ನು ನಾವು ಸಾಧಿಸಬೇಕೆಂದರೆ ಶಾಲೆಗೆ ಹೋಗುತ್ತೇವೆ, ಟ್ಯೂಷನ್ಗಳಿಗೆ ಹೋಗುತ್ತೇವೆ, ಟೀಚರ್ಗಳ ಬಳಿಗೆ ಅಡುಗುತನದಿಂದ ಜ್ಞಾನವನ್ನು ಪಡೆಯುತ್ತೇವೆ. ಒಂದು ಭೌತಿಕ ಪ್ರಪಂಚದ ವಿಷಯಕ್ಕೆ ಹೀಗಿರಬೇಕಾದರೆ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಬೇಕೆಂದರೆ ಹೇಗಿರಬೇಕು ನೀವೇ ಯೋಚಿಸಿ ನೋಡಿ. ಎಷ್ಟೊಂದು ಮಂದಿಗೆ ಆಧ್ಯಾತ್ಮಿಕ ವಿಷಯವೆಂದರೆ ಸವಾಲು, ಚಾಲೆಂಜ್. ಒಂದು ಚಾಲೆಂಜಿಂಗ್ ಸ್ಪಿರಿಟಿನಲ್ಲಿ ತಿಳಿಯಲು ಪ್ರಯತ್ನಿಸುತ್ತಾರೆ ಆಧ್ಯಾತ್ಮಿಕ ವಿಷಯಗಳನ್ನು. ಶಾಲೆ ಹಾಗೂ ಕಾಲೇಜಿನಲ್ಲಿ ಮೇಸ್ಟರು ಸೂರ್ಯಮಂಡಲದ ಬಗ್ಗೆ ಏನೇ ಹೇಳಿದರೂ ನಂಬುತ್ತೇವೆ, ಚಂದ್ರಮಂಡಲದ ಬಗ್ಗೆ ಏನೇ ಹೇಳಿದರೂ ನಂಬುತ್ತೇವೆ, ನಮಗೆ ಗೊತ್ತಿಲ್ಲದೇ ಇರುವ ವಿಷಯಗಳ ಬಗ್ಗೆ ಏನೇ ಹೇಳಿದರೂ ನಂಬುತ್ತೇವೆ. ಆದರೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಹೇಳಿದಾಗ ನಂಬುವುದಿಲ್ಲ. ನಾವು ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬಹುದು, ತಪ್ಪಿಲ್ಲ. ಖಂಡಿತವಾಗಿಯೂ ನಾವು ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಎಲ್ಲ ರೀತಿಗಳಲ್ಲಿ ಪ್ರಯತ್ನಿಸಬಹುದು, ತಪ್ಪೇ ಇಲ್ಲ. ಆದರೆ ಆ ಒಂದು ಜ್ಞಾನವನ್ನು ಪಡೆಯುವ ವಿಧಾನವು ಅಡಗುತನದಿಂದ ಇರಬೇಕು, ಸವಾಲಿನ ಮನಸ್ಥಿತಿಯಲ್ಲಿ ಅಲ್ಲ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ, ಭಗವದ್ಗೀತೆಯಲ್ಲಿ ಕೃಷ್ಣನು ಇದನ್ನು ಹೇಳುತ್ತಾನೆ. ಜ್ಞಾನಂ, ಭಗವಂತನೇ ಜ್ಞಾನ. ನಂತರ ಜ್ಞೇಯಂ, ತಿಳಿದುಕೊಳ್ಳಬೇಕಾಗಿರುವ ವಿಷಯವೇ ಭಗವಂತನು, ಭಗವಂತನೇ ತಿಳಿದುಕೊಳ್ಳಬೇಕಾಗಿರುವವನು. ನಂತರ ಜ್ಞಾನಗಮ್ಯಂ, ಜ್ಞಾನದ ಗುರಿಯು ಆ ಭಗವಂತನೇ. ಈಗ ಈ ವಿಷಯವು ಎಷ್ಟು ಮಂದಿಗೆ ಗೊತ್ತು? ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ, ತಿಳಿದುಕೊಳ್ಳುವ ಮಾತಿರಲಿ, ಏನನ್ನು ತಿಳಿದುಕೊಳ್ಳಬೇಕು ಎಂಬುವ ವಿಷಯವು ಎಷ್ಟು ಮಂದಿಗೆ ಗೊತ್ತು? ಈ ಮನುಷ್ಯ ಜನ್ಮದ ಉದ್ದೇಶವೇ ಈ ಕಾರಣಕ್ಕಾಗಿರುವುದು. ಕೃಷ್ಣನು ಇದನ್ನು ಭಗವದ್ಗೀತೆಯಲ್ಲಿ ಮತ್ತೊಂದು ಕಡೆ ಕೂಡ ಹೇಳುತ್ತಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟು ಮತ್ತಃ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದವಿದ್ ಏವ ಚಾಹಂ. ನಾನು ಎಲ್ಲರ ಹೃದಯದಲ್ಲಿ ಕುಳಿತುಕೊಂಡಿದ್ದೇನೆ, ನನ್ನಿಂದಲೇ ಜ್ಞಾಪಕವು ಜ್ಞಾನವು ಹಾಗೂ ಮರೆವು ಬರುತ್ತವೆ. ಎಲ್ಲ ವೇದಗಳಲ್ಲಿ ತಿಳಿಯಬೇಕಾಗಿರುವುದೇ ನಾನು. ವಿಷಯವೇನೆಂದರೆ ವೇದಗಳನ್ನು ರಚಿಸಿದವನು ನಾನು, ನಾನೇ ವೇದಗಳ ಕರ್ತೃ, ಮತ್ತೆ ವೇದಗಳನ್ನೆಲ್ಲ ತಿಳಿದವನು ಕೂಡ ನಾನೇ. ನೋಡಿ, ಈ ರೀತಿಯಲ್ಲಿ ಹೇಳುತ್ತಾನೆ ಕೃಷ್ಣನು. ನೋಡಿ, ವೇದಗಳಲ್ಲಿ ವಿಷ್ಣುವನ್ನು ತಿಳಿಯುವುದೇ ನಮ್ಮ ಧರ್ಮ. ಆದರೆ ನಾವು ಇದನ್ನು ಬಿಟ್ಟು ಮಾಡಬಾರದ ಕೆಲಸಗಳನ್ನು ಮಾಡುತ್ತಾ ಕುಳಿತುಕೊಂಡಿದ್ದೇವೆ. ಈ ಮನುಷ್ಯ ಜನ್ಮದಲ್ಲಿ ವಿಷ್ಣುರ ಆರಾಧ್ಯತೆ, ವಿಷ್ಣುವನ್ನು ಪೂಜಿಸುವುದು ಇದೇ ಮನುಷ್ಯ ಜನ್ಮದ ಗುರಿ. ಆದರೆ ನತೇ ವಿದುಹ ಸ್ವಾರ್ಥಗತಿಂ ಹಿ ವಿಷ್ಣು, ಇಂದಿನ ಸಮಯದಲ್ಲಿ ನಮಗೆ ಇದು ಗೊತ್ತಿಲ್ಲ. ಅಂದಾಯತಾಂದೆ ಉಪನೀಯಮಾನ, ಇನ್ನು ನಾಯಕರು ಕೇಳುವುದೇ ಬೇಡ. ಇಂದಿನ ನಾಯಕರಿಗೆ ಇವುಗಳೆಲ್ಲ ಬೇಕಾಗೇ ಇಲ್ಲ. ಹೆಚ್ಚು ಕಡಿಮೆ ಎಲ್ಲರಿಗೂ ಇಂದ್ರಿಯ ತೃಪ್ತಿಗಳೇ ಸಾಕು. ಸಹಜವಾಗಿ ಸಮಾಜದ ನಾಯಕರು ಏನು ಮಾಡುತ್ತಾರೋ ಅದನ್ನೇ ಮಕ್ಕಳು ಪ್ರಜೆಗಳು ಆಚರಿಸುತ್ತಾರೆ. ಇದನ್ನು ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಯದ್ ಯದ್ ಆಚರತಿ ಶ್ರೇಷ್ಠ ತತ್ತತ್ ಏವತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕಸ್ ತದನು ವರ್ತತೆ. ಉತ್ತಮ ವ್ಯಕ್ತಿಗಳು ಹೇಗೆ ನಡೆದುಕೊಳ್ಳುತ್ತಾರೋ ಹಾಗೆಯೇ ಸಾಮಾನ್ಯ ಜನರು ಕೂಡ ನಡೆದುಕೊಳ್ಳುತ್ತಾರೆ, ಅನುಸರಿಸುತ್ತಾರೆ. ಮತ್ತೆ ಅವರುಗಳು ಯಾವ ಕಾರ್ಯಗಳನ್ನು ಗುಣಮಟ್ಟವಾದ ಸ್ಥಾನದಲ್ಲಿಡುತ್ತಾರೋ ಅದನ್ನೇ, ಆ ಕಾರ್ಯಗಳನ್ನೇ ಲೋಕವು ಅನುಸರಿಸುತ್ತದೆ. ಆದ್ದರಿಂದ ಅಧಿಕಾರಿಗಳು ಕೃಷ್ಣ ಭಕ್ತಿಯನ್ನು ಆಚರಿಸಬೇಕು, ಆಗ ಪ್ರಜೆಗಳು ಕೂಡ ಅನೇಕ ಮಂದಿ ಆಚರಿಸುತ್ತಾರೆ. ಆದರೆ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಅಂದಾಯತಾ ಅಂದರೆ ಉಪನೀಯಮಾನ, ಇಂದಿನ ನಾಯಕರಿಗೆ ಇವುಗಳೆಲ್ಲ ಬೇಕಾಗಿಲ್ಲ, ಕೇವಲ ಹಣ ಒಂದಿದ್ದರೆ ಸಾಕು. ಇದು ಇಂದಿನ ಪರಿಸ್ಥಿತಿ, ದುಃಖಕರವಾದ ಪರಿಸ್ಥಿತಿ. ಯಾರಿಗೂ ಭಕ್ತಿ ಇಲ್ಲ, ಕಲಾಚಾರವಿಲ್ಲ, ನ್ಯಾಯ ಧರ್ಮಗಳಿಲ್ಲ, ಎಲ್ಲರಿಗೂ ಒಂದೇ ಒಂದು ಗುರಿ, ಜಯ, ಇಂದ್ರಿಯ ತೃಪ್ತಿ. ಇಂದಿಗೆ ಇದಕ್ಕಿಂತ ಮತ್ತೊಂದು ಬಾಳೆ ಇಲ್ಲ ಎಂಬುವ ಜ್ಞಾನವು ಒಂದೇ ಇರುವುದು ಎಲ್ಲರಿಗೂ. ನಮಗೆ ಎಷ್ಟು ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಸಾಧ್ಯವೋ ಅಷ್ಟು ತೃಪ್ತಿಪಡಿಸಿಕೊಳ್ಳೋಣ. ಇದು ಇಂದಿನ ಕಲಿಯುಗದ ಜನರ ಸಿದ್ಧಾಂತ. ಒಬ್ಬ ನಾಸ್ತಿಕನ ಸಿದ್ಧಾಂತವಿದೆ, ದೇವರೇ ಇಲ್ಲ ಎಂದು ಹೇಳುವವನ ಒಂದು ಸಿದ್ಧಾಂತವಿದೆ, ಚಾರ್ವಾಕ ಮುನಿ. ಚಾರ್ವಾಕನು ಒಬ್ಬ ನಾಸ್ತಿಕನು, ನೀಚನು, ಪ್ರಖ್ಯಾತಿ ಪಡೆದ ನಾಸ್ತಿಕನು. ಅವನ ಸಿದ್ಧಾಂತವೇನೆಂದರೆ, ಋಣಂ ಕೃತ್ವ ಘೃತಂ ಪಿಬೇತ್ ಯಾವತ್ ಜೀವೇತ್ ಸುಖಂ ಜೀವೇತ್. ತುಪ್ಪದಲ್ಲಿ ಮಾಡಿರುವ ರುಚಿ ರುಚಿಯಾದ ಪದಾರ್ಥಗಳನ್ನು ಲೆಕ್ಕವಿಲ್ಲದಷ್ಟು ತಿನ್ನು, ನಿನ್ನ ಬಳಿ ಹಣವಿಲ್ಲವೇ, ನಿನ್ನ ಸ್ನೇಹಿತರೊಡನೆ ಸಾಲ ಮಾಡಿಯಾದರೂ ಸರಿ, ಚೆನ್ನಾಗಿ ನಿನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸು. ಋಣಂ ಕೃತ್ವ ಘೃತಂ ಪಿಬೇತ್ ಯಾವತ್ ಜೀವೇತ್ ಸುಖಂ ಜೀವೇತ್. ನಿನ್ನ ಬಳಿ ಕಾಸಿಲ್ಲವೇ, ತೊಂದರೆ ಇಲ್ಲ, ಬೆಗ್ ಬರೋರ್ ಸ್ಟೀಲ್, ಭಿಕ್ಷೆ ಬೇಡಿಯಾದರೂ ಸರಿ, ಸಾಲವನ್ನು ಬೇಡಿಯಾದರೂ ಸರಿ, ಕದ್ದಾದರೂ ಸರಿ, ಇಂದ್ರಿಯಗಳನ್ನು ತೃಪ್ತಿಪಡಿಸಕೋ. ಇದು ಚಾರ್ವಾಕ ಮುನಿಯ ಸಿದ್ಧಾಂತ, ನಾಸ್ತಿಕನ ಸಿದ್ಧಾಂತ. ಹೆಚ್ಚು ಕಡಿಮೆ ನಾವೆಲ್ಲರೂ ಈ ಸಿದ್ಧಾಂತದೊಂದಿಗೆ ನಡೆದುಕೊಳ್ಳುತ್ತಿದ್ದೇವೆ. ಆದ್ದರಿಂದ ಈ ಕಲಿಯುಗದ ಪರಿಸ್ಥಿತಿಯು ಎಲ್ಲ ಮಾರ್ಗಗಳಿಂದ ಮುಚ್ಚಲ್ಪಟ್ಟಿರುವಂತಹ ಪರಿಸ್ಥಿತಿ. ಯಾವ ಒಂದು ಆಸೆಯೇ ಇಲ್ಲ. There is no hope. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, Therefore, there is no more hope of reviving the Vedic culture. ಮತ್ತೆ ವೈದಿಕ ಕಲಾಚಾರವು ಬರುತ್ತದೆ ಎಂದು ಯಾವ ನಂಬಿಕೆಯೇ ಇಲ್ಲದಂತೆ ಆಗಿದೆ ಈಗಿನ ಪರಿಸ್ಥಿತಿ. ವೈದಿಕ ಕಲಾಚಾರ ಅಂದರೆ ಹೃದಯವನ್ನು ಶುದ್ಧಿಗೊಳಿಸಿ ಮನುಷ್ಯ ಜನ್ಮೋದ್ದೇಶವನ್ನು ಸಾಧಿಸುವುದು, ಬ್ರಹ್ಮಭೂತ ದಿವ್ಯಮಯವಾಗಿ ಮಾಡುವುದು, ಇದು ವೈದಿಕ ಕಲಾಚಾರ. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ, ಭಗವಂತನನ್ನು ತಿಳಿದುಕೊಳ್ಳುವುದು, ಇದು ವೈದಿಕ ಸಂಸ್ಕೃತಿ. ಆದರೆ ಈಗ ಎಲ್ಲವೂ ತಲೆ ಕೆಳಗಾಗಿದೆ, ಎಲ್ಲವೂ ಅವ್ಯವಸ್ಥೆಯಲ್ಲಿದೆ. ಚೈತನ್ಯ ಮಹಾಪ್ರಭುಗಳ ಒಂದೇ ಒಂದು ಕರುಣೆಯಿಂದ ನಾವೀಗ ಪಾರಾಗಬಹುದು. ತುಂಬ ಸರಳವಾದ ಮಾರ್ಗವನ್ನು ನೀಡಿದ್ದಾರೆ ಅವರು ನಮಗೆ. ಹರೇರ್ನಾಮ 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 ಇವ ಕೇವಲಂ ಓನ್ಲಿ ಚಾಂಟ್, ಕೇವಲ ಒಂದೇ ಕೆಲಸ ಜಪ ಮಾಡುವುದು. ಆಗ ಪರಿಣಾಮವು ಏನು? ಚೇತೋದರ್ಪಣ ಮಾರ್ಜನಂ, ಇದು ಪರಿಣಾಮವಾಗುತ್ತದೆ. ವೈದಿಕ ಸಂಸ್ಕೃತಿಯಿಂದ ಹೇಗೆ ಹೃದಯವು ಪರಿಶುದ್ಧವಾಗಿ ಒಬ್ಬನ ಸನಾತನ ಸ್ಥಾನವು ತಿಳಿಯುತ್ತದೋ, ಹರೇ ಕೃಷ್ಣ ಮಹಾಮಂತ್ರದಿಂದ ಅದೇ ಗುರಿಯನ್ನು ಸುಲಭವಾಗಿ ಸಾಧಿಸಬಹುದು. ವೇದಗಳ ಎಲ್ಲ ಉದ್ದೇಶಗಳು ಈ ಹರೇ ಕೃಷ್ಣ ಮಹಾಮಂತ್ರದ ಉಚ್ಚಾರಣೆಯಿಂದ ಸುಲಭವಾಗಿ ಸಾಧಿಸಬಹುದು. ಇದೊಂದು ತುಂಬ ಸುಂದರವಾದ ಕ್ರಿಯೆ. ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂಬ್ರಜೇತ್. ನಾನು ಈ ಜಾತಿಗೆ ಸೇರಿದವನಲ್ಲ, ನಾನು ಬ್ರಾಹ್ಮಣನಲ್ಲ, ನಾನು ಶೂದ್ರನು, ನಾನು ನೀಚನು, ಈ ರೀತಿಗಳಲ್ಲಿ ಯಾವ ಅಡಚಣೆಗಳು ಇಲ್ಲ, ಯಾವ ತೊಂದರೆಗಳು ಇಲ್ಲ. ಮಹಾಪ್ರಭುಗಳು ಎಲ್ಲರಿಗೂ ಅವಕಾಶವನ್ನು ಅವರವರ ಬಾಗಿಲ ಬಳಿ ತಂದು ನೀಡಿದ್ದಾರೆ, ತಂದಿಟ್ಟಿದ್ದಾರೆ. ದುಃಖ ಪಡುವ ಅವಶ್ಯಕತೆ ಇಲ್ಲ. ನನಗೆ ಅರ್ಹತೆಗಳಿಲ್ಲ, ನನಗೆ ಸಾಧ್ಯವಾಗುವುದಿಲ್ಲ, ನನಗೆ ಇದಿಲ್ಲ, ನನಗೆ ಅದಿಲ್ಲ ಎಂದು ಯಾವ ರೀತಿಗಳಲ್ಲೇ ಆಗಲಿ ದುಃಖ ಪಡುವ ಅಗತ್ಯವೇ ಇಲ್ಲ. ಎಲ್ಲರಿಗೂ ಕೃಪೆಯನ್ನು ಹಂಚಿದ್ದಾರೆ ಮಹಾಪ್ರಭುಗಳು, ಧಾರಾಳವಾಗಿ ಹಂಚಿದ್ದಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳು, ಶ್ರೀಲ ಪ್ರಭುಪಾದರು. ಜಸ್ಟ್ ಚಾಂಟ್, ಬರೀ ಜಪವನ್ನು ಮಾಡುವುದು ಅಷ್ಟೇ, ಶುದ್ಧವಾಗಿ ಬಿಡುತ್ತೇವೆ. ಹೇಗೆ ನಾವು ಜಗಾಯಿ ಮದಾಯಿ ಚರಿತ್ರೆಯಲ್ಲಿ ನೋಡಿದೆವೋ, ಹೇಗೆ ನೀಚರಾಗಿದ್ದ ಜಗಾಯಿಮದಾಯಿ ಹರೇ ಕೃಷ್ಣ ಮಹಾಮಂತ್ರದಿಂದ ಪರಿಶುದ್ಧರಾದರೋ, ಪರಮ ಭಕ್ತರಾದರೋ, ಅದೇ ರೀತಿಯಲ್ಲಿ ನಾವು ಕೂಡ ಪರಿಶುದ್ಧ ಭಕ್ತರಾಗುತ್ತೇವೆ. ಇದೇ ಹರಿನಾಮದಲ್ಲಿರುವ ಶಕ್ತಿ. ಬರೀ ಒಬ್ಬರೋ ಇಬ್ಬರೋ ಹೇಳಿರುವ ಮಾತಲ್ಲ ಇದು, ಎಲ್ಲ ಆಚಾರ್ಯರು ಎಲ್ಲ ಶಾಸ್ತ್ರಗಳಲ್ಲಿ ಇದನ್ನೇ ಹೇಳಿದೆ. ಹರಿನಾಮವನ್ನೊಂದೇ ಹೇಳುತ್ತದೆ. ಈ ಕಲಿಯುಗದಲ್ಲಿ ಬೇರೆ ಯಾವ ಮಾರ್ಗಗಳು ಉಪಯೋಗಕ್ಕೆ ಬರುವುದಿಲ್ಲ, ಯಾವುದು ಕೆಲಸ ಮಾಡುವುದಿಲ್ಲ. ಈ ಕಲಿಯುಗವು ಖಂಡಿತವಾಗಿಯೂ ನೀಚವಾದ ಯುಗವೇ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಒಂದೇ ಒಂದು ಅದ್ಭುತವಾದ ಮಾರ್ಗವು ಉಂಟು. ಕಲೇರ್ದೋಷ ನಿಧೇ ರಾಜನ್ ಅಸ್ಸಿ ಹೇಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂವ್ರಜೇತ್. ಹೇ ರಾಜನೇ, ಹೌದು ಸತ್ಯ, ಕಲಿಯುಗವು ದೋಷಗಳಿಂದ ತುಂಬಿ ಹೋಗಿದೆ, ಎಲ್ಲವೂ ಕೆಟ್ಟವುಗಳೇ, ಸಂದೇಹವೇ ಇಲ್ಲ. ನೀಚವಾಗಿದೆ ಕಲಿಯುಗ, ಯಾವ ಸಂದೇಹವೂ ಇಲ್ಲ. ಎಲ್ಲ ಕಡೆ ನೋಡಿದರೂ ಬರೀ ಅಪಾಯಗಳೇ, ಯಾವ ಸಂದೇಹವೂ ಇಲ್ಲ. ಆದರೆ ಅಸ್ಸಿಷ್ಯಕೋ ಮಹಾನ್ ಗುಣ, ಆದರೆ ಇದಕ್ಕೆ ಒಂದೇ ಒಂದು ಮಾರ್ಗ ಉಂಟು, ಒಂದೇ ಒಂದು ಪರಿಹಾರ ಉಂಟು. ಏನದು? ಕೀರ್ತನಾದೇವ ಕೃಷ್ಣಸ್ಯ, ಕೃಷ್ಣನ ಕೀರ್ತನೆಯನ್ನೊಂದು ಮಾಡಿದರೆ ಸಾಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಜಪಿಸುತ್ತಲೇ ಇದ್ದರೆ ಸಾಕು. ಕೀರ್ತನಾದೇವ ಕೃಷ್ಣಸ್ಯ, ಅದರ ಪರಿಣಾಮವೇನು? ಮುಕ್ತ ಸಂಘ ಪರಂಬ್ರಜೇ, ಈ ಭೌತಿಕ ಬಂಧನದಿಂದ ದುಃಖಗಳಿಂದ ಬಿಡುಗಡೆಯಾಗಿ ಆ ದೇವೋತ್ತಮ ಪರಮ ಪುರುಷನ ಬಳಿ, ಶ್ರೀಕೃಷ್ಣನ ಬಳಿ ಹೋಗುತ್ತೇವೆ. ಇದು ಕಲಿಯುಗದ ರಹಸ್ಯ. ಮತ್ತೊಂದು ಕಡೆ ಹೇಳಿದೆ, ಬುದ್ಧಿವಂತರು ಪೂಜಿಸುತ್ತಾರೆ ಈ ಕಲಿಯುಗವನ್ನು. ಬುದ್ಧಿವಂತರು ಪೂಜಿಸುತ್ತಾರೆ, ಏಕೆಂದರೆ ಯಾವುದೇ ಯುಗಗಳಲ್ಲಿ ಇಷ್ಟೊಂದು ಸುಲಭವಾದ ಮಾರ್ಗವೂ ಇಲ್ಲ, ಇಷ್ಟೊಂದು ಸುಲಭವಾಗಿ ಆ ಭಗವಂತನ ಬಳಿ ಹೋಗಲು ಸಾಧ್ಯವೇ ಇಲ್ಲ. ಕೃತೇಯ ಧ್ಯಾಯತೋ ವಿಷ್ಣು ತ್ರೇತಾಯಾಮ್ ಯಜತೋ ಮಕೈಹಿ ದ್ವಾಪರೇ ಪರಿಚರ್ಯಾಯಂ ಕಲೌ ತದ್ಹರಿ ಕೀರ್ತನಾತ್. ಕೃತಯುಗದಲ್ಲಿ ಧ್ಯಾನ, ತ್ರೇತಾಯುಗದಲ್ಲಿ ಯಜ್ಞ, ದ್ವಾಪರ ಯುಗದಲ್ಲಿ ಆರಾಧನೆ. ಈಗ ಈ ಮೂರು ಯುಗಗಳಲ್ಲಿ ಇವುಗಳನ್ನು ಹೇಳಿದೆ. ಆದರೆ ಅದೇ ಆ ಪರಿಣಾಮವು ಕಲೌ ತದ್ ಹರಿ ಕೀರ್ತನ, ಕೇವಲ ಹರಿನಾಮ ಸ್ಮರಣೆ. ನೋಡಿ, ಈ ಕಲಿಯುಗದಲ್ಲಿ ಇದನ್ನೇ ಮಾಡಬೇಕು, ಬೇರೆ ಯಾವುದೂ ಇಲ್ಲ. ಕಲೌ ತದ್ ಹರಿ ಕೀರ್ತನ, ಬೇರೆ ಯಾವ ಮಾರ್ಗಗಳೇ ಆಗಲಿ ಇಲ್ಲವೇ ಇಲ್ಲ. ಹರೇರ್ನಾಮ 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 ಇವ ಕೇವಲಂ ಕಲೌ ನಾಸ್ಯೇವ 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 ಗತಿರನ್ಯತ. ಹರಿನಾಮವನ್ನೊಂದು ಬಿಟ್ಟರೆ, ಹರಿನಾಮವನ್ನು ಒಂದು ಬಿಟ್ಟರೆ, ಹರಿನಾಮವನ್ನು ಒಂದು ಬಿಟ್ಟರೆ ಕಲೌ ನಾಸ್ಯೇವ 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 ಗತಿರನ್ಯತ. ಈ ಕಲಿಯುಗದಲ್ಲಿ ಮತ್ತೊಂದು ಮಾರ್ಗವಿಲ್ಲ, ಬೇರೆ ಗತಿ ಇಲ್ಲ, ಬೇರೆ ಗತಿಯೇ ಇಲ್ಲ. ನೋಡಿ, ಇದು ಹರಿನಾಮದ ಶಕ್ತಿ, ಹರಿನಾಮದ ಮಹಿಮೆ. ಎಲ್ಲೇ ಆಗಲಿ ಹೇಳಿ, ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿ, ಯಾವ ಸ್ಥಾನದಲ್ಲಿ ಇರಿ ಹೇಳುತ್ತಲೇ ಇರಿ ಹರೇ ಕೃಷ್ಣ ಮಹಾಮಂತ್ರವನ್ನು, ಯಾವ ಜಾಗದಲ್ಲೇ ಇರಿ ಹೇಳಿ ಹರೇ ಕೃಷ್ಣ ಮಹಾಮಂತ್ರವನ್ನು. ಬಾತ್ರೂಮು ಬೆಡ್ರೂಮು ಕಿಚನ್ನು ಹಾಲು ದೇವರ ಮನೆ ಎಂದು ತಾರತಮ್ಯವಿಲ್ಲದೆ ಹೇಳಿ, ಯೋಚನೆ ಮಾಡದೆ ಹೇಳುತ್ತಲೇ ಇರಿ ಹರೇ ಕೃಷ್ಣ ಮಹಾಮಂತ್ರವನ್ನು. ಭೇದ ಭಾವಗಳಿಲ್ಲದೆ ಹಂಚಿ ಹರೇ ಕೃಷ್ಣ ಮಹಾಮಂತ್ರವನ್ನು. ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ಹೇಳುತ್ತಲೇ ಇರಿ ಹರೇ ಕೃಷ್ಣ ಮಹಾಮಂತ್ರವನ್ನು. ಪ್ರತಿಯೊಂದು ಅವಕಾಶದಲ್ಲಿ ಹೇಳುತ್ತಲೇ ಇರಿ, ಬಿಡಲೇಬೇಡಿ. ತುಂಬಾ ಹೊತ್ತು ಮರೆತು ಹೋದರೂ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಲು ತುಂಬಾ ಹೊತ್ತು ಮರೆತು ಹೋದರೂ ತೊಂದರೆ ಇಲ್ಲ. ಜ್ಞಾಪಕವು ಬಂದ ಕೂಡಲೇ ಮತ್ತೆ ಜಪಿಸಲು ಪ್ರಾರಂಭಿಸಿ. ಯೋಚಿಸಬೇಡಿ, ಹಿಂದೆ ಕಳೆದು ಹೋದ ಆ ಸಮಯವನ್ನು ಯೋಚಿಸಿದರೆ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಹೇಳಲು ಜ್ಞಾಪಕವು ಬಂದ ಕೂಡಲೇ ಮತ್ತೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಲು ಪ್ರಾರಂಭಿಸಿ. ಭಯಂಕರವಾದ ಅಂಧಕೂಪದಲ್ಲಿ, ಆಳವಾದ ಕತ್ತಲೆಯ ಬಾವಿಯಲ್ಲಿ ಬಿದ್ದು ಪ್ರಾಣಾಪಾಯದಿಂದ ನರಳುತ್ತಿರುವ ಒಬ್ಬನಿಗೆ ಹೇಗೆ ಮೇಲಿಂದ ಒಬ್ಬನು ಹಾಕುವ ಹಗ್ಗವು ಪ್ರಾಣ ಸಂಕಟದಿಂದ ಕಾಪಾಡುತ್ತದೋ, ಬಿಡುಗಡೆ ಮಾಡುತ್ತದೋ, ನಮಗೆ ಕೂಡ ಈ ಹರೇ ಕೃಷ್ಣ ಮಹಾಮಂತ್ರವು ಪ್ರಾಣ ಸಂಕಟದಿಂದ ಕಾಪಾಡುವ ಒಂದು ಹಗ್ಗ. ಈ ಭವಸಾಗರದಿಂದ ರಕ್ಷಿಸುವ ಮಂತ್ರವೋ ಹರೇ ಕೃಷ್ಣ ಮಹಾಮಂತ್ರವೋ, ಶ್ರೀಕೃಷ್ಣನ ಚರಣ ಕಮಲಗಳ ಬಳಿ ಸೇರಿಸುವ ಮಂತ್ರವು ಈ ಹರೇ ಕೃಷ್ಣ ಮಹಾಮಂತ್ರವು, ನರಕ ಲೋಕಗಳಿಂದ ನಮ್ಮನ್ನು ರಕ್ಷಿಸುವ ಮಂತ್ರವು ಈ ಹರೇ ಕೃಷ್ಣ ಮಂತ್ರವು, ಎಲ್ಲಾ ವೇದಗಳ ಸಾರಾಂಶವಾದ ಮಂತ್ರವು ಈ ಹರೇ ಕೃಷ್ಣ ಮಹಾಮಂತ್ರವು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕಂ ನಾಂನಾಂ ಕಲಿ ಕಲ್ಮಶನಾಶನಂ ನಾತಃ ಪರತರೋಪಾಯಃ ಸರ್ವ ವೇದೇಶು ದೃಶ್ಯತೆ. ಈ 16 ಪದಗಳಿಂದ ಕೂಡಿರುವ ಈ ಹರೇ ಕೃಷ್ಣ ಮಹಾಮಂತ್ರವು ಕಲಿಯುಗದ ಎಲ್ಲ ಕಲ್ಮಶಗಳನ್ನು ಸರ್ವನಾಶ ಮಾಡುತ್ತದೆ. ಈ ಹರೇ ಕೃಷ್ಣ ಮಹಾಮಂತ್ರವನ್ನೊಂದು ಬಿಟ್ಟರೆ ಬೇರೆ ಯಾವ ಮಾರ್ಗವೂ ಇಲ್ಲ, ಬೇರೆ ಯಾವ ಉಪಾಯವೂ ಇಲ್ಲ. ಇದೇ ಎಲ್ಲ ವೇದಗಳ ಮಾತು, ಸಾರಾಂಶ. ಹರೇ ಕೃಷ್ಣ.